Some of you who are married, look back over your past, even last 1 month.
ಕೇವಲ ಕೆಲವರು ಮದುವೆಯಾದವರು ಕಳೆದ ಒಂದು ವರ್ಷ ಕುಟುಂಬದಲ್ಲಿ ಹೇಗೆ ಜೀವಿಸಿದ್ರು
ನೋಡಿ. Even the last 1 month.
ಒಂದು ತಿಂಗಳಲ್ಲಿ ಕೂಡ ನೋಡಿ.
Can you think of times where you hurt one another?
ನೀವು ಒಬ್ಬರನ್ನೊಬ್ಬರು ನೋಯಿಸಿದ್ದನ್ನ ಬಗ್ಗೆ ಯೋಚನೆ ಮಾಡಿ.
And you did not ask forgiveness.
ನೀವು ಒಬ್ಬರಿಂದ ಒಬ್ಬರು ಕ್ಷಮೆ ಕೇಳಲಿಲ್ಲ.
Maybe some of you children hurt your parents and you did not ask forgiveness.
ಕೆಲವು ಮಕ್ಕಳು ತಂದೆ ತಾಯಿಯನ್ನ ನೋಯಿಸಿದ್ರ ನೀವು ಕ್ಷಮೆ ಕೇಳಲಿಲ್ಲ.
I have learned that if I hurt my children, I have to ask their forgiveness.
ನಾನು ಕಲ್ತಿದ್ದೀನಿ ನನ್ನ ಮಕ್ಕಳನ್ನು ನಾನು ನೋಯಿಸಿದ್ರೂ ಕೂಡ ನಾನು ಕ್ಷಮೆ ಕೇಳಬೇಕು.
What if you get angry with your servant at home and call her some bad name?
ನಿಮ್ಮ ಮನೆಯಲ್ಲಿ ಕೆಲಸದಾಕಿಯ ಬಳಿ ಕೋಪ ಮಾಡಿಕೊಂಡು ಏನಾದರೂ ಕೆಟ್ಟದಾಗಿ ಹೇಳಿದ್ರೆ,
do you have to ask forgiveness?
ನೀವು ಕ್ಷಮೆ ಕೇಳಬೇಕಾದಕ್ಕೆ.
I mean, if you hurt your cat or dog, you can't ask forgiveness because that's an animal. It doesn't understand you.
ಈ ಒಂದು ನಾಯಿ ಅಥವಾ ಬೆಕ್ಕಿಗೆ ನೀವು ನೋಯಿಸಿದ್ರೆ ನೀವು ಕ್ಷಮೆ ಕೇಳಬೇಕಾಗಿಲ್ಲ. ಅದು ಪ್ರಾಣಿ, ಅದಕ್ಕೇನು ಗೊತ್ತಾಗಲ್ಲ.
If you accidentally hurt your dog,
ಅಕಸ್ಮಾತ್ ಆಗಿ ನೀವು ನಾಯಿಗೆ ನೋಯಿಸ್ತೀರ,
it's no use saying sorry. The dog can't understand what sorry is.
ನೀವು ಕ್ಷಮಿಸುವಂತ ಹೇಳೋ ಅವಶ್ಯಕತೆ ಇಲ್ಲ, ಅದಕ್ಕೇನು ಅರ್ಥ ಆಗೋದಿಲ್ಲ.
But if you hurt your servant at home,
ನೀವು ನಿಮ್ಮ ಮನೆಯಲ್ಲಿ ಕೆಲಸದಾಕಿಗೆ ನೋಯಿಸಿದ್ರೆ,
and you don't ask forgiveness,
ನೀವು ಕ್ಷಮೆ ಕೇಳಿಲ್ಲ ಅಂದ್ರೆ,
you are treating her like a dog.
ಆ ವ್ಯಕ್ತಿಯನ್ನ ನೀವು ಒಂದು ನಾಯಿ ತರ ನೋಡ್ತಾ ಇದ್ರೆ,
that's a dog.
ಅದು ನಾಯಿ.
It's not important.
ಅದು ಬಹಳ ಮುಖ್ಯ ಅಲ್ಲ ಕ್ಷಮೆ ಕೇಳೋದು.
That is what God sees from heaven.
ಪರಲೋಕದಿಂದ ದೇವರು ಅದನ್ನ ನೋಡ್ತಾರೆ.
Did God create that servant woman?
ದೇವರು ಆ ಒಂದು ಕೆಲಸದಾಕಿನ ಸೃಷ್ಟಿ ಮಾಡಿದಾರ?
Yes.
ಹೌದು.
I decided many years ago in my life.
ನಾ ಬಹಳ ವರ್ಷದ ಮೊದಲು ನಾನು ನಿರ್ಧಾರ ಮಾಡಿದೆ.
I am ready to ask forgiveness from anybody.
ನಾನು ಯಾರ ಬಳಿಯಲ್ಲಾದರೂ ಕ್ಷಮೆ ಕೇಳಲು ತಯಾರಿದ್ದೇನೆ.
Children,
ಮಕ್ಕಳಾಗಿರ್ಬೋದು,
beggars,
ಭಿಕ್ಷುಕರಾಗಿರ್ಬೋದು,
servants,
ಸೇವಕರಾಗಿರ್ಬೋದು,
any human being,
ಯಾವುದೇ ಒಬ್ಬ ಮನುಷ್ಯ,
because they are made in the image of God.
ಯಾಕೆಂದ್ರೆ ಅವರು ದೇವರ ಸಾರೂಪ್ಯದಲ್ಲಿ ಸೃಷ್ಟಿಸಲ್ಪಟ್ಟಿದ್ದಾರೆ.
I will not hurt them.
ಅವರನ್ನು ನೋಯಿಸಬಾರದು ನಾನು.
How can I hurt them and go and praise God?
ಅವರನ್ನು ನೋಯಿಸಿ ದೇವರಿಗೆ ಯಾಕೆ ಸ್ತೋತ್ರ ಮಾಡ್ಲಿಕ್ಕಾಗುತ್ತೆ?
See what it says in James in chapter 3.
ಯಾಕೋಬ ಮೂರನೇ ಅಧ್ಯಾಯದಲ್ಲಿ ನಾವು ಹೀಗೆ.
See, these are important verses.
ಬಹಳ ಮುಖ್ಯವಾದ ವಚನಗಳು.
You know, I am trying to help you to finish with your past life and press on to the future.
ನಾನು ನಿಮಗೆ ಸಹಾಯ ಮಾಡ್ತಾ ಇದ್ದೀನಿ ತಿಳ್ಕೊಳ್ಳಿಕ್ಕೆ ನಿಮ್ಮ ಹಿಂದಿನ ಜೀವಿತಗಳನ್ನ ಹೇಗೆ ಮುಗಿಸಬೇಕು ಅಂತ.
It says in James chapter 3.
ಯಾಕೋಬ ಮೂರನೇ ಅಧ್ಯಾಯ
verse 8.
ಎಂಟನೇ ವಚನ.
No one can tame the tongue. It is a restless evil full of deadly poison.
ಯಾವ ಮಾನವನು ಅತೋಟಿಗೆ ತರಲಾರನು, ಅದರ ನಾಲಿಗೆಯನ್ನು ಯಾವ ಮನವನ್ನು ಅತೋಟಿಗೆ ತರಲಾರನು ಅಂತ ಹೇಳುತ್ತೆ.
You think only a snake's mouth has got poison? Poison is in the mouth of human beings more than in a snake.
ನೀವು ಸರ್ಪದ ಬಾಯಿಯಲ್ಲಿ ಮಾತ್ರ ನಾಲಿಗೆಯಲ್ಲಿ ಮಾತ್ರ ವಿಷ ಇದೆ ಅನ್ಕೊಂತೀರಾ? ಮನುಷ್ಯನ ನಾಲಿಗೆಯಲ್ಲಿ ಅದಕ್ಕಿಂತ ಹೆಚ್ಚಾದ ವಿಷವಿದೆ.
Deadly poison it says.
ಇದು ಬಹಳ ಭಯಾನಕ ವಿಷವಿದೆ.
And here is the proof.
ಇದರಲ್ಲಿ ಇದು
with this tongue on Sunday morning we praise the Lord our Father.
ಇಲ್ಲಿ ನಾವು ನೋಡ್ತೇವೆ ಅದರ ತಿಳಿಸಿದೆ ಒಂಬತ್ತನೇ ವಚನದಲ್ಲಿ, ಇದೇ ನಾಲಿಗೆಯಿಂದ ನಾವು ತಂದೆಯನ್ನು ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ.
And then with the same tongue we curse some man.
ಅದೇ ನಾಲಿಗೆಯಲ್ಲಿ ಮನುಷ್ಯನನ್ನ ನಾವು ದೂಷಿಸುತ್ತೇವೆ.
He may be a beggar or a servant.
ನಾವು ಒಬ್ಬ ಯಾರೋ ಒಬ್ಬ ಭಿಕ್ಷಕನಾಗಿರ್ಬೋದು, ಒಬ್ಬ ಸೇವಕನಾಗಿರ್ಬೋದು.
But it says he's made in the likeness of God, verse 9.
ಇಲ್ಲಿ ಒಂಬತ್ತನೇ ವಚನದಲ್ಲಿ ಹೇಳುತ್ತದೆ ಆ ಮನುಷ್ಯನು ದೇವರ ಹೋಲಿಕೆಗೆ ಸೃಷ್ಟಿಯಾಗಿದ್ದಾನೆ.
The perfect likeness of God is not there in him.
ಅದನ್ನ ದೇವರ ಆ ಒಂದು ಪೂರ್ಣ ಜೀವಿತ ಇಲ್ಲದೆ ಇರಬಹುದು.
He was originally made in the likeness of God.
ಅವನು ಮೂಲದಿಂದ ದೇವರ ಹೋಲಿಕೆಗೆ ಸೃಷ್ಟಿಯಾದಂತವನು.
You know, Jesus said that little children, heaven is like little, the closest to heaven on earth is little children.
ಯೇಸು ಸ್ವಾಮಿ ಹೇಳಿದ್ರಲ್ಲ, ಒಂದು ಚಿಕ್ಕ ಮಗುವನ್ನ ನೋಡಿದ್ರೆ ಅವರು ಪರಲೋಕಕ್ಕೆ ಹತ್ತಿರವಾಗಿದ್ದಾರೆ ಅಂತ.
They get spoiled as they grow up.
ಅವರು ಬೆಳೆತಾ ಅವರು ಹಾಗೆ ಹಾಳಾಗಿದ್ದಾರೆ.
But they were made in the likeness of God.
ಆದರೆ ಸೃಷ್ಟಿ ಮಾಡಿದಾಗ ಅವರು ದೇವರಿಗೆ ಹೋಲಿಕೆಗಾಗಿ ಮಾಡಿದ್ದಾರೆ.
I must respect every human being no matter how poor they are or how uneducated they are.
ಆದ್ರಿಂದ ನಾನು ಎಲ್ಲಾ ಒಬ್ಬ ಮನುಷ್ಯ ಜೀವಿಯನ್ನ ನಾನು ಸನ್ಮಾನಿಸಬೇಕು ಅಥವಾ ಗೌರವಿಸಬೇಕು. ಯಾಕೆಂದ್ರೆ ದೇವರ ಹೋಲಿಕೆಗೆ ಸೃಷ್ಟಿಯಾಗಿದ್ದಾರೆ.
That is the problem with so many of these well known preachers and pastors in the world.
ಇಲ್ಲಿ ಬಹಳ ಪ್ರಖ್ಯಾತಿಯಾದ ಬೋಧಕರು ಸಭಾಪಾಲಕರ ತೊಂದರೆ ಇಲ್ಲಿದೆ.
ದೇ ಓನ್ಲಿ ಕೇರ್ ಫಾರ್ ದ ರಿಚ್.
ಅವರು ಆ ಶ್ರೀಮಂತರಿಗೆ ಮಾತ್ರ ಅವರು ಮರ್ಯಾದೆ
ಕೊಡ್ತಾರೆ,
ಬಡವರಿಗಿನ್ನು ಗೌರವಿಸುವುದಿಲ್ಲ.
ದಟ್ ಟೀಚಸ್ ಮೀ ದಟ್ ದೇ ಡೋಂಟ್ ನೋ ಗಾಡ್.
ಅದು ಏನು ನನಗೆ ಕಲಿಸುತ್ತೆ ಅಂದ್ರೆ ಅವರಿಗೆ ದೇವರು ಗೊತ್ತಿಲ್ಲ.
ದೇ ಡೋಂಟ್ ನೋ ಗಾಡ್ ದಟ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಮೇಡ್ ಇನ್ ದ ಲೈಕ್ನೆಸ್ ಆಫ್ ಗಾಡ್.
ಅವರಿಗೆ ಇದು ಗೊತ್ತಿಲ್ಲ, ಎಲ್ಲ ಮಾನವರು ದೇವರ ಹೋಲಿಕೆಗೆ ಸೃಷ್ಟಿಯಾಗಿದ್ದಾರೆ.
ಐ ಕ್ಯಾನಾಟ್ ಯೂಸ್ ಮೈ ಟಂಗ್ ಟು ಕರ್ಸ್ ದೆಮ್ ಆರ್ ಗೆಟ್ ಆಂಗ್ರಿ ಅಟ್ ದೆಮ್.
ನಾನು ನನ್ನ ನಾಲಿಗೆಯನ್ನು ಅವ್ರನ್ನ ಶಪಿಸೋದಕ್ಕಾಗಿ, ಅವರ ಮೇಲೆ ಸಿಟ್ಟು ಮಾಡ್ಲಿಕ್ಕಾಗಿ ಉಪಯೋಗಿಸಕ್ಕಾಗಲ್ಲ.
ನೌ ಐ ವಾಂಟ್ ಟು ಸೇ ಎ ಲಿಬರೇಟಿಂಗ್ ವರ್ಡ್ ಟು ಫಾದರ್ಸ್ ಅಂಡ್ ಮದರ್ಸ್ ಹೂ ಹ್ಯಾವ್ ನಾಟಿ ಚಿಲ್ಡ್ರನ್.
ತಂದೆ ತಾಯಿಗೆ ಯಾರು ತುಂಟ ಮಕ್ಕಳಿದ್ದಾರೆ ಅವರಿಗೆ ಒಂದು ಒಂದು ಸ್ವತಂತ್ರ ಪಡಿಸುವಂತ, ಬಿಡುಗಡೆ ಪಡಿಸುವಂತ ಒಂದು ವಾಕ್ಯ ಹೇಳಿ.
ಸಮ್ ಪೀಪಲ್ ಹ್ಯಾವ್ ಆಸ್ಕ್ಡ್ ಮೀ ದಿಸ್.
ಕೆಲವು ತಂದೆ ತಾಯಿ
ಕೇಳ್ತಾರೆ, ಇಫ್ ಐ ಸ್ಪೀಕ್ ಸಾಫ್ಟ್ಲಿ ಟು ಮೈ ಚಿಲ್ಡ್ರನ್ ದೇ ವೋಂಟ್ ಲಿಸನ್.
ನನ್ನ ಮಕ್ಕಳಿಗೆ ನಾನು ಮೃದುವಾಗಿ ಮಾತಾಡಿದ್ರೆ ಅವ್ರು ಕೇಳಿಸ್ಕೊಳ್ಳಿ.
ಇಫ್ ಐ ರೇಸ್ ಮೈ ವಾಯ್ಸ್ ದೇ ಲಿಸನ್.
ನಾನು ಯಾವಾಗ ಎತ್ತರದ ಸ್ವರದಲ್ಲಿ ಮಾತಾಡ್ತೀನಿ ಅವಾಗಲೇ ಕೇಳಿಸ್ತಾರೆ ಅವರು.
ಇಸ್ ದಟ್ ಎ ಸಿನ್?
ಅದು ಪಾಪನ?
ಐ ಸೇ ನೋ.
ಇಲ್ಲ,
ರೇಸಿಂಗ್ ಯುವರ್ ವಾಯ್ಸ್ ಇಸ್ ನಾಟ್ ಎ ಸಿನ್.
ನಿಮ್ಮ ಸ್ವರವನ್ನು ಎತ್ತಿ ಮಾತಾಡೋದು
ಫಾರ್ ಎಕ್ಸಾಂಪಲ್
ಪಾಪ ಇಲ್ಲ. ಉದಾಹರಣೆಗೆ,
ಇಫ್ ಐ ಆಮ್ ಸ್ಪೀಕಿಂಗ್ ಟು ಸಂಬಡಿ ಸಿಟಿಂಗ್ ಹಿಯರ್,
ಯಾರಾದರೂ ಇಲ್ಲಿ ಹತ್ರ ಕುಳಿತವ್ರ ಹತ್ರ ನಾನು ಮಾತಾಡ್ತಾ ಇದ್ರೆ,
ಐ ಸೇ ಹಲೋ ಹೌ ಆರ್ ಯು,
ಹಲೋ ನೀವು ಹೇಗಿದ್ದೀರಾ ಅಂತ.
ಬಟ್ ಇಫ್ ಹಿ ಇಸ್ ಸ್ಟ್ಯಾಂಡಿಂಗ್ ಔಟ್ಸೈಡ್ ದ ಡೋರ್,
ಆತನು ಇಲ್ಲಿ ಆ ಬಾಗಿಲಿಂದ ಹೊರಗೆ ನಿಂತ್ಕೊಂಡಿದ್ದೆ,
ಐ ಹ್ಯಾವ್ ಟು ಶೌಟ್.
ನಾನು ಜೋರಾಗಿ ಹೇಳಬೇಕು,
ಅದರ್ವೈಸ್ ಹಿ ವೋಂಟ್ ಹಿಯರ್ ಮೀ.
ಯಾಕೆ ಇಲ್ಲ ಅಂದ್ರೆ ಅವರು ಕೇಳಿಸೋದಿಲ್ಲ ನಾನು
ಹೇಳೋದು. ವೈ ಆಮ್ ಐ ಶೌಟಿಂಗ್?
ಯಾಕೆ ಸ್ವರ ಎತ್ತಿ ಹೇಳ್ತಾ ಇದ್ದೀನಿ?
ಐ ಆಮ್ ನಾಟ್ ಆಂಗ್ರಿ ವಿತ್ ಹಿಮ್.
ಅವನ ಬಗ್ಗೆ ಕೋಪ ಇಲ್ಲ.
ಐ ಸೇ ಲಿಸನ್, ಐ ಆಮ್ ನಾಟ್ ಆಂಗ್ರಿ ವಿತ್ ಯು, ಯು ಆರ್ ಸೋ ಫಾರ್ ಅವೇ, ಯು ಕ್ಯಾನ್ ಹಿಯರ್ ಮೀ.
ನಾನು ನಿನ್ನ ಮೇಲೆ ಕೋಪ ಇಲ್ಲ ನಿನಗೆ, ನೀನು ದೂರ ಇರೋದ್ರಿಂದ ನಾನು ಕೂಗಿ ಹೇಳ್ತಾ ಇದ್ದೀನಿ.
ಸೋ ಐ ಹ್ಯಾವ್ ಸೀನ್ ದಟ್ ಸಮ್ ಟೈಮ್ಸ್.
ನಾನು ನೋಡಿದ್ದೀನಿ ಸಲ ಮಕ್ಕಳಲ್ಲಿ,
ಈವನ್ ದೋ ದೇ ಆರ್ ಸಿಟಿಂಗ್ ಹಿಯರ್,
ಇವರು ಇಲ್ಲೇ ಕುಳಿತುಕೊಂಡಿರ್ತಾರೆ,
ಇನ್ ದೇರ್ ಮೈಂಡ್ ದೇ ಆರ್ 1 ಮೈಲ್ ಅವೇ.
ಅವ ಮನಸ್ಸು ಮಾತ್ರ ಒಂದು ಕಿಲೋಮೀಟರ್ ದೂರ.
ದೇ ಕಾಂಟ್ ಹಿಯರ್ ಯು.
ಅವ್ರು ನೀವು ಹೇಳೋದು ಅವ್ರು ಕೇಳಿದ್ರೆ,
ಯು ಹ್ಯಾವ್ ಟು ರೇಸ್ ಯುವರ್ ವಾಯ್ಸ್.
ನೀವು ಕೂಗಿ ಹೇಳಬೇಕಾಗುತ್ತೆ
ಲೈಕ್ ದಿಸ್,
ಹೀಗೆ ಜೋರಾಗಿ.
ಡ್ರಿಂಕ್ ಯುವರ್ ಮಿಲ್ಕ್.
ನೀನು ಹಾಲು ಕುಡಿ,
ನಥಿಂಗ್,
ಏನು ಆಗಲ್ಲ.
ಡ್ರಿಂಕ್ ಯುವರ್ ಮಿಲ್ಕ್.
ಹಾಲು ಕುಡಿ,
ನಥಿಂಗ್,
ಕುಡಿಯಲ್ಲ.
ಡ್ರಿಂಕ್ ಯುವರ್ ಮಿಲ್ಕ್.
ಹಾಲು ಕುಡಿ ಅಂತ
ಮತ್ತೆ
ಇಲ್ಲ, ಏನು ಮಾಡೋದು.
ಡ್ರಿಂಕ್ ಯುವರ್ ಮಿಲ್ಕ್,
ಹಾಲು ಕುಡಿ.
ಇಮಿಡಿಯೇಟ್ಲಿ
ಅವಾಗ ಬೇಗ ಕುಡಿತಾರೆ.
ವೈ?
ಯಾಕೆ?
ಬಿಕಾಸ್ ದೆನ್ ಓನ್ಲಿ ದೇ ಹರ್ಡ್ ಇಟ್, ದೇ ವರ್ 1 ಮೈಲ್ ಅವೇ.
ಅವರ ಮನಸ್ಸು ಬಹಳ ದೂರ ಇರೋದ್ರಿಂದ, 1 ಮೈಲ್ ದೂರ ಇರೋದ್ರಿಂದ ಅವರಿಗೆ ಆವಾಗಲೇ ಕೇಳಿ.
ಐ ವಾಸ್ ನಾಟ್ ಆಂಗ್ರಿ.
ನಾನು ಕೋಪ ಇಲ್ಲ ಅವರ ಮೇಲೆ.
ಐ ವಾಸ್ ಜಸ್ಟ್ ಶೌಟಿಂಗ್ ಬಿಕಾಸ್ ಹಿ ಇಸ್ ಸೋ ಫಾರ್ ಅವೇ, ಈವನ್ ದೋ ಹಿ ಇಸ್ ಸಿಟ್ಟಿಂಗ್ ಹಿಯರ್.
ನಾನು ಯಾಕೆ ಕೂಗ್ತಾ ಇದ್ದೀನಿ ಅಂದ್ರೆ, ಅವನು ಮನಸ್ಸು ಬಹಳ ದೂರ ಇರೋದ್ರಿಂದ.
ಸಮ್ ಟೈಮ್ಸ್ ಇನ್ ದ ಫ್ಯಾಕ್ಟರಿ ವೆನ್ ಯು ಸ್ಪೀಕ್ ಟು ವರ್ಕರ್ಸ್ ಆಲ್ಸೋ ಇಸ್ ಲೈಕ್ ದಟ್, ವಿ ಆರ್ ಫಾರ್ ಅವೇ.
ಫ್ಯಾಕ್ಟರಿನಲ್ಲೂ ಕೂಡ ಇನ್ನೊಬ್ಬರ ಹತ್ರ ಮಾತಾಡುವಾಗ ಹಾಗೆ ಅವ್ರ ಮನಸ್ಸು ದೂರ ಇರುತ್ತೆ.
ಬಿಕಾಸ್ ಯು ಡೋಂಟ್ ಹೇಟ್ ದಟ್ ಚೈಲ್ಡ್.
ಆ ಮಗುವನ್ನು ನಾನು ದ್ವೇಷಿಸೋದಿಲ್ಲ.
ಇಫ್ ಯು ಹೇಟ್ ದ ಚೈಲ್ಡ್ ಯು ವೋಂಟ್ ಗಿವ್ ಇಟ್ ಎನಿ ಮಿಲ್ಕ್.
ಅದು ದ್ವೇಷ ಮಾಡಿದ್ರೆ ಹಾಲು ಕೊಡ್ತಾನೆ ಇರಲಿಲ್ಲ.
ಯು ಗಿವಿಂಗ್ ದ ಮಿಲ್ಕ್ ಇಸ್ ಅ ಪ್ರೂಫ್ ಆಫ್ ಯುವರ್ ಲವ್.
ನೀವು ಹಾಲು ಕೊಡ್ತಾ ಇದ್ದೀರಾ ಅನ್ನೋದು ತೋರಿಸ್ತೀನಿ, ಉಪಯೋಗಿಸ್ತೀರಾ ಅಂತ.
ಡೋಂಟ್ ಕಂಡೆಮ್ ಯುವರ್ ಸೆಲ್ಫ್ ಇಫ್ ಯು ಹ್ಯಾವ್ ಟು ರೇಸ್ ಯುವರ್ ವಾಯ್ಸ್ ಅಟ್ ಎ ಚೈಲ್ಡ್.
ಮಗುವಿನ ಮೇಲೆ ನೀವು
ವರ್ಕ್
ಫ್ಯಾಕ್ಟರಿ ಕೆಲಸಗಾರ ಇರಬಹುದು, ನಿಮ್ಮ ಸ್ವರವನ್ನು ಎತ್ತಿ ಹೇಳಬೇಕು ಅಂದ್ರೆ ನೀವು ಖಂಡಿಸಿಕೊಳ್ಬೇಕು.
ಯು ಡೋಂಟ್ ಹೇಟ್ ದೆಮ್ ಅಂಡ್ ದಟ್ ಯು ಆರ್ ನಾಟ್ ಆಂಗ್ರಿ ವಿತ್ ದೆಮ್.
ನೀವು ಇದನ್ನ ಸ್ಪಷ್ಟಪಡಿಸಿಕೊಳ್ಳಿ, ನೀವು ಅವ್ರ ಮೇಲೆ ಕೋಪ ಇಲ್ಲ ಮತ್ತೆ ಅವ್ರನ್ನ ದ್ವೇಷಿಸಲ್ಲ.
ಐ ಸೇ ದಟ್ ಟು ಲಿಬರೇಟ್ ಪೀಪಲ್ ಫ್ರಮ್ ಅನ್ನೆಸೆಸರಿ ಕಾಂಡೆಮ್ನೇಷನ್.
ವಿನಾಕಾರಣ ಒಂದು ತಮ್ಮನ್ನು ತಾವು ಕಂಡಿಸಿಕೊಳ್ಳೋ ವಿಷಯದಲ್ಲಿ ಬಿಡುಗಡೆ ಮಾಡಿ ಮಾತನ್ನ ಹೇಳಿ.
ಬಟ್ ವೆನ್ ಯು ನೋ ದಟ್ ಯು ಹರ್ಟ್ ಸಂಬಡಿ ಬೈ ಆಂಗರ್,
ನೀವು ಕೋಪದಿಂದ ಯಾರನ್ನಾದರೂ ನೋಯಿಸಿದ್ರೆ,
ಲಿಸನ್ ಟು ಯುವರ್ ಕಾನ್ಶಿಯನ್ಸ್.
ನಿಮ್ಮ ಮನಸಾಕ್ಷಿಯನ್ನು ಕೇಳಿಸಿಕೊಳ್ಳಿ.
ರಿಮೆಂಬರ್ ಆಲ್ವೇಸ್,
ಯಾವಾಗ್ಲೂ ನೆನಪಿಟ್ಕೊಳ್ಳಿ.
ವೆನ್ ಯು ಡೂ ನಾಟ್ ಲಿಸನ್ ಟು ಯುವರ್ ಕಾನ್ಶಿಯನ್ಸ್,
ನಿಮ್ಮ ಮನಸ್ಸಾಕ್ಷಿಯನ್ನು ನೀವು ಕೇಳಿಸಿಕೊಂಡಿಲ್ಲ,
ಲೈಕ್ ಯುವರ್ ಐಸ್ ಕ್ಯಾನ್ ಬಿಕಮ್ ಬ್ಲೈಂಡ್ ವಿತ್ ಸ್ಪೆಕ್ಸ್ ಆಫ್ ಡಸ್ಟ್, ಯುವರ್ ಕಾನ್ಶಿಯನ್ಸ್ ವಿಲ್ ಡೈ.
ನಿಮ್ಮ ಕಣ್ಣು ಹೇಗೆ ಧೂಳಿನಿಂದ ದೃಷ್ಟಿ ಕಳ್ಕೊಳ್ಳುತ್ತೋ ಹಾಗೆ ಮನಸ್ಸಾಕ್ಷಿ ಕೂಡ ಆಗುತ್ತೆ.
ಯು ವಿಲ್ ಬಿಕಮ್ ಸ್ಪಿರಿಚುಲಿ ಬ್ಲೈಂಡ್,
ನೀವು ಆತ್ಮಿಕವಾಗಿ ಕುರುಡರಾಗ್ತೀರ.
ಅಂಡ್ ಸ್ಪಿರಿಚುಲಿ ಡೆಫ್,
ಆತ್ಮಿಕವಾಗಿ ಕಿವುಡರು ಕೂಡ.
ಗಾಡ್ ವಿಲ್ ವಾಂಟ್ ಟು ಸ್ಪೀಕ್ ಟು ಯು ಬಟ್ ಯು ಕ್ಯಾನ್ ಹಿಯರ್.
ದೇವರು ಮಾತಾಡ್ಲಿಕ್ಕೆ ಬಯಸ್ತಾರೆ ಆದ್ರೆ ಅದು ಕೇಳಿಸಲ್ಲ ನಿಮಗೆ.
ಸೀ ಹೀಬ್ರೂಸ್ ಚಾಪ್ಟರ್ 2,
ಇಬ್ರಿಯ 2ರಲ್ಲಿ,
ಸಾರಿ ನಾಟ್ 2, ಹೀಬ್ರೂಸ್ ಚಾಪ್ಟರ್ 5,
ಇಬ್ರಿಯ 5ರಲ್ಲಿ ಹೀಗೆ ಇದು ವಚನ ಇದೆ.
ವರ್ಸ್ 2,
ಎರಡನೇ ವಚನ,
ಸಾರಿ ನಾಟ್ 2, ವರ್ಸ್ 11,
Hebrews
5, verse 11.
ಅನ್ನೊಂದನೇ ವಚನ, ಇಬ್ರಿಯ 5:11.
Here the Holy Spirit is saying, there's so much I want to explain to you, but you cannot hear it because you are dull of hearing.
ನಾವು ಹೇಳಬೇಕಾದ ಮಾತುಗಳು ಬಹಳ ಉಂಟು, ಆದ್ರೆ ನಿಮ್ಮ ಕಿವಿಗಳು ಮಂದವಾಗಿದ್ರಿಂದ ವಿವರಿಸಲು ಕಷ್ಟ.
These are believers.
ಇವರು ವಿಶ್ವಾಸಿಗಳು. ಇವರು
How did they become dull of hearing God's voice?
ಯಾಕೆ ದೇವರ ವಾಕ್ಯವನ್ನು ಕೇಳಿಸೋದ್ರಲ್ಲಿ ಕಿವಿಗಳು ಮಂದವಾದವು?
They kept on ignoring their conscience.
ಅವರು ಆ ಮನಸಾಕ್ಷಿಯನ್ನ ಯಾವಾಗಲೂ ಅಲಕ್ಷ್ಯ ಮಾಡ್ತಾ ಇದ್ರು.
ದೇ ಸೈನ್ ದ ಫಾಲ್ಸ್ ಸ್ಟೇಟ್ಮೆಂಟ್ ಇನ್ ದಿ ಆಫೀಸ್ ಟು ಮೇಕ್ ಸಮ್ ಮನಿ.
ಆಫೀಸ್ ನಲ್ಲಿ ನೀವು ಸ್ವಲ್ಪ ಹಣ ಮಾಡ್ಲಿಕ್ಕೆ ಒಬ್ಬ ಸುಳ್ಳು ಪತ್ರವನ್ನ ಸಹಿ ಹಾಕ್ತಾರೆ.
ಚೀಟೆಡ್ ಇನ್ ದೇರ್ ಎಕ್ಸಾಮಿನೇಷನ್ ಟು ಪಾಸ್.
ಒಂದು ಯಾವುದೋ ಎಕ್ಸಾಮ್ ನಲ್ಲಿ ಮೋಸ ಮಾಡ್ತಾರೆ, ಪಾಸ್ ಆಗ್ಲಿಕ್ಕೆ.
ಟೋಲ್ಡ್ ಲೈಸ್ ಟು ಪೀಪಲ್.
ಜನರ ಬಳಿ ಸುಳ್ಳು ಹೇಳ್ತಾರೆ.
ಆಂಗ್ರಿ ಅಂಡ್ ದೇ ಡಿಡ್ ನಾಟ್ ಅಪಾಲಜೈಸ್.
ಸಿಟ್ಟು ಮಾಡಿ ಕ್ಷಮೆ ಕೇಳೋದಿಲ್ಲ.
ಲೈಕ್ ದಟ್ ದೇ ಕೆಪ್ಟ್ ಆನ್ ಕಿಲ್ಲಿಂಗ್ ದೇರ್ ಕಾನ್ಶಿಯನ್ಸ್.
ಹಾಗೆ ಅವರ ಮನಸಾಕ್ಷಿಗಳನ್ನ ಸಾಯಿಸ್ತಾ ಹೋಗ್ತಾರೆ.
ದೇ ಬಿಕೇಮ್ ಡಲ್ ಆಫ್ ಹಿಯರಿಂಗ್.
ಆವಾಗ ಅವರು ಕೇಳಿಸ್ಕೊಳ್ಳೋದ್ರಲ್ಲಿ ಮಂದವಾಗ್ತಾರೆ.
ಗಾಡ್ ಇಸ್ ಸ್ಪೀಕಿಂಗ್, ದೇ ಕಾಂಟ್ ಹಿಯರ್.
ದೇವರು ಮಾತಾಡ್ತಾ ಇರ್ತಾರೆ, ಅವರು ಕೇಳಿಸೋಲ್ಲ.
ಇಟ್ ಸೇಸ್ ಇನ್ ಜೆನೆಸಿಸ್ 1, ಗಾಡ್ ಸೆಡ್, ಗಾಡ್ ಸೆಡ್, ಗಾಡ್ ಸೆಡ್, ಗಾಡ್ ಸೆಡ್.
ನಾವು ಆದಿಕಾಂಡ 1 ನೋಡಿದೆವು, ದೇವರು ಹೇಳಿದನು, ದೇವರು ಹೇಳಿದನು, ದೇವರು
Heavens and the earth heard what God was saying.
ಆ ಸಮಯದಲ್ಲಿ ದೇವರು ಮಾತಾಡುವಾಗ ಆಕಾಶ ಮತ್ತು ಭೂಮಿ ಆ ವಾಕ್ಯವನ್ನು ಕೇಳಿಸಿಕೊಂಡು ಕೆಲವು ಕಾರ್ಯಗಳು ನಡೆಯುತ್ತವೆ.
Many people who tell me,
ನಾನು ಬಹಳ ಜನ ನನಗೆ ಹೇಳ್ತಾರೆ,
I can't hear what God is saying to me.
ದೇವರು ಏನೋ ಹೇಳ್ತಾರೆ, ನಾನು ಅದು ಕೇಳಿಸ್ತಾ ಇಲ್ಲ.
ಯು ಆರ್ ಡಲ್ ಆಫ್ ಹಿಯರಿಂಗ್, ದಟ್ಸ್ ವೈ.
ನೀವು ಕಿವಿಗಳು ಮಂದವಾಗಿದೆ, ಅದರಿಂದ ಕೇಳಿಸ್ತಾ.
ಯು ಹ್ಯಾವ್ ಕಿಲ್ಡ್ ಯುವರ್ ಕಾನ್ಷಿಯನ್ಸ್ ಬೈ ನಾಟ್ ಲಿಸ್ನಿಂಗ್ ವೆನ್ ಗಾಡ್ ಟೋಲ್ಡ್ ಯು ಟು ಸೆಟ್ ಸಮಥಿಂಗ್ ರೈಟ್.
ದೇವರು ಏನೋ ಒಂದು ವಿಷಯವನ್ನ ಸರಿ ಮಾಡಿಸ್ಕೋ ಅಂದಾಗ ನಿಮ್ಮ ಮನಸಾಕ್ಷಿ ಸ್ವರವನ್ನ ನೀವು ಕೇಳಿಸಿಕೊಂಡಿಲ್ಲ.
ಮೀ ಶೋ ಯು ಒನ್ ಲಾಸ್ಟ್ ವರ್ಡ್ಸ್,
ಕಡೆಯ ವಚನವನ್ನು.
ರೆವಲೇಷನ್ 1:10,
ಪ್ರಕಟಣೆ 1:10.
I, John the Apostle, at the age of 95,
Yohana apostle Yohananu 95ne vayasinalli,
I was in the spirit on the Lord's day and I heard a loud voice like a trumpet behind me.
Nanu kartana dinadalli devaratma vashanagidana na hindigade tuturiya shabdadantiruva maha shabda vannu kelidenu.
One who is deaf cannot even hear a trumpet. That's a trumpet.
Idu ondu tuturiya swaravagide.
A deaf person cannot even hear a trumpet.
ಒಬ್ಬ ಒಬ್ಬ ಕಿವುಡನಿಗೆ ತುತ್ತೂರಿಯ ಸ್ವರ ಕೂಡ ಕೇಳಿಸೋದಿಲ್ಲ.
When you are dull of hearing, the Lord can speak like a trumpet and you won't hear it.
ನಿಮ್ಮ ಕಿವಿಗಳು ಮಂದವಾಗಿದ್ರೆ ದೇವರು ತುತ್ತೂರಿಯ ತರ ಮಾತಾಡಿದ್ರು ನಿಮಗೆ ಕೇಳಿಸೋದಿಲ್ಲ.
How did John hear it so clearly like a trumpet?
ಹೇಗೆ ಯೋಹನ ಸ್ನಾನೆ ಅಪೊಸ್ತಲ ಯೋಹನನಿಗೆ ಆ ಸ್ವರ ಕೇಳಿಸ್ತು ತುತ್ತೂರಿಯ ತರ?
Kept his conscience clear up to the age of 95.
95 ವಯಸ್ಸಿನವರೆಗೆ ಆತನ ಮನಸಾಕ್ಷಿಯನ್ನ ಶುದ್ಧವಾಗಿ ಇಟ್ಕೊಂಡಿದ್ದನು.
I want to follow his example.
ನಾನು ಆತನ ಒಂದು ಉದಾಹರಣೆಯನ್ನು
ಹಿಂಬಾಲಿಸಿ. You follow his example.
ಆತನ ಮಾದರಿಯನ್ನು ನೀವು ಹಿಂಬಾಲಿಸಿದ್ರೆ
you will never be like an animal.
ನೀವು ಮನುಷ್ಯ ಪ್ರಾಣಿಗಳ ತರ ಆಗೋದಿಲ್ಲ. ನೀವು
you will be like a child of God.
ದೇವರ ಮಗುವಿನಂತಿರ್ತೀರ.
Let's pray.
ಪ್ರಾರ್ಥಿಸೋಣ.
Heavenly Father,
ಪರಲೋಕ ತಂದೆಯೇ,
help us to bear these truths in mind.
ಈ ಸತ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಕೊಳ್ಳಾಗಿ ಸಹಾಯ ಮಾಡಿಸು.
In Jesus name.
ಯೇಸು ಸ್ವಾಮಿಯ ಹೆಸರಲ್ಲಿ.